श्रीगुरुभ्यो नमः। हरिः ॐ। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिलस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन्मम। ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नुमः। वादिराजपदद्वन्द्ववारयासक्तमानसान् विश्वप्रियगुरून् वन्दे मन्दोहं धीविशुद्धये। सत्यं सत्यं पुनः सत्यम् विष्णुतीर्थप्रसादतः सर्वे कामाः भवन्त्येव शवतो बिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ನಂತರ ವಿಶೇಷವಾಗಿರತಕ್ಕಂಥ ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ ಇಲ್ಲಿ. ವಿಶೇಷವಾದ ಈ ಪ್ರಾಣತ್ಯಾಗ ಮಾಡುವ ಕಾಲಕ್ಕೆ ಯಾವ ರೀತಿಯಾಗಿರತಕ್ಕಂಥ ಚಿಂತನಾದಿಗಳನ್ನು ಮಾಡಬೇಕು, ಅಲ್ಲಿ ಕ್ರಮಗಳೇನು, ಅವೆಲ್ಲವನ್ನು ಪ್ರಶ್ನೆ ಮಾಡುತ್ತಾ ಇದ್ದಾರೆ. ನಾನಾ ಪಾಪಗಳನ್ನು ಮಾಡಿರ್ತಕ್ಕಂಥವರು ಅಥವಾ ತಮ್ಮ ಜೀವನದಲ್ಲಿ ಪಾಪಗಳು ಸ್ವಲ್ಪ ನಡೆದಿವೆ ಅಂತ ಯಾರಿಗೆ ಗೊತ್ತಿರುತ್ತೋ ಅವರೆಲ್ಲರೂ ಕೂಡ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳಬೇಕು. ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡರೆ ನರಕ ಪ್ರಾಪ್ತಿ ಎಂಬುದು ಇರಲ್ಲ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಟ್ರು. ಆದರೆ ಅನೇಕ ಪ್ರಾಯಶ್ಚಿತ್ತಗಳು ಪಟ್ಟಿಯಲ್ಲಿರುವಾಗ ಎಲ್ಲವನ್ನ ನಮಗೆ ಮಾಡಲಿಕ್ಕಾಗಲ್ಲಲ್ವಾ? ಆದ್ದರಿಂದ ಅದಕ್ಕೆ ಹೇಳ್ತಾ ಇದ್ದಾರೆ, ಭಗವಂತನ ನಾಮಸ್ಮರಣೆ ಸದಾ ಮಾಡುವುದೇ ದೊಡ್ಡ ಪ್ರಾಯಶ್ಚಿತ್ತ. ನಾಮ ವ್ಯಾಹರಣಂ ವಿಷ್ಣೋ ಯತಸ್ತದ ವಿಷಯಾಮತಿ. ಮನಸ್ಸು ದೇವರಲ್ಲೇ ಇರಬೇಕು, ಇದ್ದುಕೊಂಡು ದೇವರ ನಾಮಸ್ಮರಣೆ ಮಾಡಿದರೆ ಅದಕ್ಕೆ ಜನ್ಮ ಕೋಟ್ಯಂಹಸಾಮಪಿ, ಕೋಟಿ ಕೋಟಿ ಜನ್ಮಗಳ ಪಾಪವು ನಾಶವಾಗಿ ಬಿಡುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಕೊನೆ ಕಾಲದಲ್ಲಿ ಹೇಗೆ ಹೇಗೆ ಈ ಒಂದು ಇಲ್ಲಿ ದಾನಗಳನ್ನು ಕೊಡಬೇಕು, ಆ ದಾನಗಳು ಯಾವುದ್ಯಾವುದು ಎಂಬ ಪಟ್ಟಿಯನ್ನೆಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಮ್ರಿಯಮಾಣಸ್ಯ ಯತ್ಕೃತ್ಯಂ ತದಿದಾನೀಂ ವದ ಪ್ರಭೋ. ಸಾಯಲಿಕ್ಕೆ ಸಿದ್ಧನಾದವನಿಗೆ ಏನೇನು ಮಾಡಬೇಕು ಅದಕ್ಕೆ ಹೇಳ್ತಾ ಇದ್ದಾರೆ. ಯಾರಿಗಾದರೆ ಶರೀರ ತ್ಯಾಗ ಆಗುತ್ತೆ, ಸಿದ್ಧರಾಗಿದ್ದಾರೆ ಅಂಥವರಿಗೆ ತುಳಸಿ ಸನ್ನಿಧೌ ಕುರಿಯಾತ ಮಂಡಲಂ ಗೋಮಯೇನತು. ತುಳಸಿ ವೃಂದಾವನ ಸನ್ನಿಧಿಯಲ್ಲಿ ಗೋಮಯದಿಂದ ಮಂಡಲವನ್ನು ಮಾಡ್ತಾ ಇದ್ದಾರೆ ಅಂತ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ನಂತರ ತಿಲಾಂಶ್ಚವ ವಿಕೀರ್ಯಾಥ ದರ್ಭಾಂಶ್ಚವ ವಿನಿಕ್ಷಿಪೇತ್. ಅಲ್ಲಿ ಎಳ್ಳನ್ನು ಹಾಕಬೇಕು, ದರ್ಭೆಗಳನ್ನು ಇಡಬೇಕು. ಸ್ಥಾಪಯೇ ದಾಸನೇ ಶುಭ್ರೇ ಶಾಲಗ್ರಾಮ ಶಿಲಾಂ ತದಾ. ಶಿರ ಪ್ರಾಂತದಲ್ಲಿ ಶಾಲಗ್ರಾಮ ಶಿಲೆಯ ಸಂಪುಟವನ್ನಿಡಬೇಕು. ಶಾಲಗ್ರಾಮ ಶಿಲಾಯತ್ರ ಪಾಪದೋಷ ಭಯಾಪಹ ತತ್ ಸನ್ನಿಧಾನ ಮರಣಾತ್ ಮುಕ್ತಿ ಜಂತೋ ಸುನಿಶ್ಚಿತ. ಶಾಲಗ್ರಾಮ ಶಿರ ಎಲ್ಲಿ ಇರುತ್ತೋ ಅದು ಪಾಪವನ್ನು ಕರೆಯುತ್ತೆ, ನಾನಾ ದೋಷಗಳನ್ನು ನಾಶ ಮಾಡುತ್ತೆ, ಭಯಗಳನ್ನು ನಾಶ ಮಾಡುತ್ತೆ. ಆದ್ದರಿಂದ ಆ ಶಾಲಗ್ರಾಮದ ಸನ್ನಿಧಾನದಲ್ಲಿ ಪ್ರಾಣತ್ಯಾಗ ಮಾಡುವುದರೆ ಆ ವ್ಯಕ್ತಿಗೆ ಮುಕ್ತಿ ಎಂಬುದು ನಿಶ್ಚಿತ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ಶಾಲಗ್ರಾಮದಲ್ಲಿ ಭಗವಂತ 5535 ರೂಪಗಳಿಂದ ಭಗವಂತ ಇರ್ತಾನೆ. 5535 ರೂಪಗಳಿಂದ ಶಾಲಗ್ರಾಮದಲ್ಲಿ. ತುಳಸಿಯಲ್ಲಿ 5000 ತ್ರಿಶತೈಶ್ಚ ಏಕ ಷೋಡಶೈ ತುಳಸಿಗತ ರೂಪಾಣಿ ಅಂತ ದಾಸರಾಯರು ಅದನ್ನು ಹೇಳ್ತಾರೆ. ಅದರಲ್ಲಿ ತುಳಸಿಯಲ್ಲಿ 5317 ರೂಪಗಳಿವೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಳ್ತಾರೆ. ನಂತರ ತುಳಸಿ ವಿಟಪಚ್ಛಾಯ ಯತ್ರಾಸ್ತಿ ಭವತಾಪಃ ತತ್ರೈವ ಮರಣಾನ್ಮುಕ್ತಿ ಸರ್ವದಾ ದಾನ ದುರ್ಲಭ. ಈ ತುಳಸಿ ಗಿಡದ ನೆರಳಲ್ಲಿ ಎಲ್ಲಿರುತ್ತೋ ಅಲ್ಲಿ ಪ್ರಾಣತ್ಯಾಗ ಮಾಡಿದರೆ ಅದು ಎಷ್ಟು ದಾನಗಳಿಂದಲೂ ಅಂಥ ಪುಣ್ಯ ಬರಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಮರಣ ಬರಲಿಕ್ಕೆ ಸಾಧ್ಯವಿಲ್ಲ. ತುಳಸಿ ವಿಟಪಸ್ಥಾನಂ ಗೃಹೇಯಸ್ಯ ಅವತಿಷ್ಠತೆ ತದ್ಗೃಹಂ ತೀರ್ಥರೂಪಂ ಹಿ ನಯಾಂತಿ ಯಮಕಿಂಕರಾಃ. ಯಾರ ಮನೆಯಲ್ಲಿ ತುಳಸಿ ಗಿಡ ಇರುತ್ತೋ ಅದು ತೀರ್ಥ ಅಂತ ಕರೀತಾರೆ ಆ ಮನೆಯನ್ನು. ಅಲ್ಲಿಗೆ ಯಮಕಿಂಕರರು ಬರೋದಿಲ್ಲ, ತುಳಸಿ ಇರಲೇಬೇಕು ಅಂತ. ತುಳಸಿ ಮಂಜರಿಯುಕ್ತೋ ಎಷ್ಟು ಪ್ರಾಣಾನ್ ವಿಮುಂಚತಿ ಯಮಸ್ತಂ ನೇಕ್ಷಿತಂ ಭಕ್ತಃ ಯುಕ್ತ ಪಾಪಶತೈರಪಿ. ಯಾರಾದರೆ ತುಳಸಿ ದಳವನ್ನು ತನ್ನ ಬಾಯಲ್ಲಿ ಇಟ್ಟುಕೊಂಡು ಪ್ರಾಣವನ್ನು ತ್ಯಾಗ ಮಾಡುತ್ತಾನೋ ಅಂಥವರನ್ನು ಅವರು ನಾನಾ ಪಾಪಗಳು ಮಾಡಿದರೂ ಕೂಡ ಯಮಧರ್ಮರಾಜರವರನ್ನ ನೋಡಲ್ಲ ಅಂತ ಹೇಳ್ತಾರೆ. ತಸ್ಯಾಹ ದಲಂ ಮುಖೇ ಕೃತ್ವ ತಿಲದರ್ಭಾಸನೇ ಮೃತಃ ನರೋ ವಿಷ್ಣುಪುರಂ ಯಾತಿ ಪುತ್ರಹೀನೋಪ್ಯಸಂಶಯ. ಮಕ್ಕಳೂ ಇಲ್ಲದೇ ಇದ್ದರು ತುಳಸಿ ದಳವನ್ನು ಮುಖದಲ್ಲಿಟ್ಟುಕೊಂಡು ತಿಲದರ್ಭಾಸನದಲ್ಲಿ ಯಾರು ಪ್ರಾಣತ್ಯಾಗ ಮಾಡುತ್ತಾರೋ ಅವರು ವಿಷ್ಣುಪುರಕ್ಕೆ ಹೋಗ್ತಾರೆ, ಮಕ್ಕಳೂ ಇಲ್ಲದಿದ್ದರು. ಮುಂದೆ ಹೇಳ್ತಾ ಇದ್ದಾರೆ, ತಿಲಃ ಪವಿತ್ರಾಃ ತ್ರಿವಿಧಾಃ ದರ್ಭಾಶ್ಚ ತುಳಸೀರಪಿ ನರಂ ನಿವಾರಯಂತೇತೇ ದುರ್ಗತಿಂ ಯಾಂತ ಮಾತುರಂ. ಎಳ್ಳು ದರ್ಭೆ ತುಳಸೀದಳ ಈ ಮೂರು ಪವಿತ್ರವಾದ್ದು, ಮೂರು ಮೂರು ರೀತಿಯಾದ್ದು ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ಎಳ್ಳು ಮೂರು ಬಣ್ಣದಲ್ಲಿರತಕ್ಕಂಥದ್ದು, ಬಿಳಿ ಕಪ್ಪು ಕೆಂಪು. ದರ್ಭೆಗಳು ಮೂರು ರೀತಿ ದರ್ಭೆಗಳಿವೆ. ತುಳಸಿಯಲ್ಲೂ ಕೃಷ್ಣ ತುಳಸಿ, ಶ್ರೀ ತುಳಸಿ, ರಾಮ ತುಳಸಿ ಅಂತ ಮೂರು ತುಳಸಿ ಇದೆ. ಹಾಗೆ ಮೂರು ರೀತಿಯಾದ ತಿಲ ದರ್ಭೆ ತುಳಸಿ ಅಂತ ಅದರಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ವಸಿಷ್ಠ ದರ್ಭ, ವಿಶ್ವಾಮಿತ್ರ ದರ್ಭೆ, ನಂತರ ಗೌತಮರ ದರ್ಭೆ ಅಂತ ಆ ದರ್ಭೆ ಬೆಳೆಯುವ ರೀತಿಯಲ್ಲೇ ನೋಡಿ ಹೇಳಿಬಿಡುತ್ತಾರೆ ಅನುಭವಜ್ಞರಾದವರು. ಇನ್ನ ಮಮಸ್ವೇದ ಸಮದ್ಭೂತಾ ಯತಸ್ತೆ ಪಾಪನಸ್ತಿಲಾಹ ಅಸುರಾಹ ದಾನವಾಹ ದೈತ್ಯಾಹ ವಿದ್ರವಂತಿ ತಿಲಸ್ತತಃ. ನನ್ನ ಬೆವರಿನಿಂದ ಹುಟ್ಟಿದ್ದೇ ವಿಶೇಷವಾಗಿರತಕ್ಕಂಥ ಪಾವನವಾದ ಎಳ್ಳು. ವರಾಹ ದೇವರ ಬೆವರಿನಿಂದ ಹುಟ್ಟಿದ್ದೇ ಎಳ್ಳು. ಅದರಿಂದ ಅಸುರ ದೈತ್ಯ ದಾನವರೆಲ್ಲ ದಿಕ್ಕು ದಿಕ್ಕಿಗೆ ಓಡಿ ಹೋಗ್ತಾರೆ. ಅದಕ್ಕೆ ಶ್ರಾದ್ದ ಕಾಲದಲ್ಲಿ ಎಳ್ಳನ್ನು ಬಳಸ್ತಾರೆ. ಎಳ್ಳಿನಿಂದ ಎಲ್ಲ ಕಡೆ ವಿಶೇಷವಾಗಿ ಹಾಕ್ತಾನೆ. ದರ್ಭ ವಿಭೂತಿರ ಮೇ ತಾಕ್ಷ ಮಮರೋಮ ಸಮುದ್ಭವಾಹ ಅತಸ್ತತ್ ಸ್ಪರ್ಶನಾದೇವ ಸ್ವರ್ಗಂ ಗಚ್ಚಂತಿ ಮಾನವಾಹ. ದರ್ಭೆಗಳು ನನ್ನ ವಿಭೂತಿ, ದೇವರ ಅಂದರೆ ವರಾಹ ದೇವರ ರೋಮಗಳಿಂದ ಹುಟ್ಟಿದ್ದೇ ದರ್ಭೆಗಳು. ಅದನ್ನು ಸ್ಪರ್ಶ ಮಾಡಿದರೆ ಸಾಕು, ಮನುಷ್ಯ ಸ್ವರ್ಗಕ್ಕೆ ಹೋಗಿಬಿಡುತ್ತಾನೆ ಅಂತ ಚೆನ್ನಾಗಿ ಹೇಳ್ತಾ ಇದ್ದ. ನಂತರ ಕುಶಮೌಲೆ ಸ್ಥಿತೋ ಬ್ರಹ್ಮ ಕುಶಮಧ್ಯೆ ಜನಾರ್ದನ ಕುಶಾಗ್ರೇ ಶಂಕರೋ ದೇವ ತಯೋ ದೇವಾ ಕುಶಸ್ಥಿತಾಃ. ಈ ದರ್ಭ ಮೂಲದಲ್ಲಿ ಬ್ರಹ್ಮದೇವರು, ದರ್ಭೆಗಳ ಮಧ್ಯದಲ್ಲಿ ಜನಾರ್ದನ, ದರ್ಭಾಗ್ರದಲ್ಲಿ ಶಂಕರ, ಮೂವರು ದರ್ಭೆಗಳಲ್ಲಿರ್ತಾರೆ. ಅತಃ ಅದರಿಂದ ಕುಶಾಹ ವಹ್ನಿ ಮಂತ್ರ ತುಲಸಿ ವಿಪ್ರ ಧೇನವಃ ನೈತೇ ನಿರ್ಮಾಲ್ಯತಾಂ ಯಾಂತಿ ಕ್ರಿಯಮಾಣ ಪುನಃ ಪುನಃ. ಈ ದರ್ಭೆ ಅಗ್ನಿ ಮಂತ್ರ ತುಳಸಿ ಬ್ರಾಹ್ಮಣ ಗೋವು ಮತ್ತೆ ಮತ್ತೆ ಕಾರ್ಯದಲ್ಲಿ ನಾವು ಬಳಸಿದರೂ ಅಂದರೆ ಬಳಸೋದು ಅಂದರೆ ಹೇಗೆ, ದರ್ಭೆಗಳನ್ನು ಒಂದು ಕಡೆ ದರ್ಭೆ ಬಳಸಿದರೆ ಪುನಃ ಅದನ್ನೇ ಇನ್ನೊಂದು ಕಡೆ ಬೆಳೆಸಿದರೂ ಅಡ್ಡಿ ಇಲ್ಲ. ಅದಕ್ಕೆಲ್ಲ ತುಂಬ ಕೊಡ್ತಾ ಬರ್ತಾ ಇದ್ದಾರೆ. ವಿಶೇಷವಾಗಿ ಅಗ್ನಿ ಮಂತ್ರ ಪುನಃ ಪುನಃ ಬಳಸಿದರೂ ಅದಕ್ಕೆ ನಿರ್ಮಾಲ್ಯ ಆಗೋದಿಲ್ಲ. ತುಳಸಿ ವಿಪ್ರರು ಧೇನು, ಯಾರೋ ಬ್ರಾಹ್ಮಣ ಇವತ್ತು ಊಟಕ್ಕೆ ಬಂದರು ಮತ್ತು ನಾಳೆ ಊಟಕ್ಕೆ ಹಾಕ್ಬೇಕಾ ಅಂದರೆ ನಿರ್ಮಾಲ್ಯ ಆಗಲ್ಲ. ಅವರು ನಿತ್ಯವೂ ಪವಿತ್ರವೇ. ಅದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಹೇಳ್ತಾರೆ, ಕುಶೇನ ರಹಿತ ಪೂಜಾ ವಿಫಲ ಕಥಿತಾಮಯ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಕುಶಗಳು ದರ್ಭೆಗಳಿಲ್ಲದೆ ಮಾಡಿದಂಥ ಪೂಜಾ ವಿಫಲ ಅಂತ ಹೇಳ್ತಾ ಇದ್ದ. ನಂತರ ದರ್ಭ ಪಿಂಡೇಶು ನಿರ್ಮಾಲ್ಯಾ ಬ್ರಾಹ್ಮಣಾ ಪ್ರೇತಭೋಜನೆ ಮಂತ್ರಾಃ ಗೌ ತುಳಸಿ ನೀಚೆ ಚಿತಾಯಂ ಚ ಹುತಾಚನಃ. ಅಲ್ಲ, ಹಾಗಾದರೆ ಇದಕ್ಕೆ ನಿರ್ಮಾಲ್ಯತೆ ಬರಲ್ಲ ಅಂದರೆ ನಿರ್ಮಾಲ್ಯ ಇನ್ನು ಕೆಲಸಕ್ಕೆ ಬರಲ್ಲ ಅಂತ ಹೇಗೆ ಅಂದರೆ, ಪಿಂಡಗಳ ಮೇಲಿಟ್ಟ ದರ್ಭ ಇನ್ನು ಮತ್ತು ಕೆಲಸಕ್ಕೆ ಬರಲ್ಲ. ದರ್ಭಾ ಪಿಂಡೇಶು ನಿರ್ಮಾಲ್ಯಾ. ಇನ್ನು ಬ್ರಾಹ್ಮಣಾ ಪ್ರೇತಭೋಜನೆ, ಮಾಮೂಲಾಗಿ ಮನೆಯಲ್ಲಿ ಇವತ್ತು ಬ್ರಾಹ್ಮಣ ಭೋಜನ ಮಾಡಿಸಿದರೆ ನಾಳೆ ಮತ್ತು ಬ್ರಾಹ್ಮಣ ಭೋಜನ ಮಾಡಿಸಿದಕ್ಕೆ ಏನು ಅಡ್ಡಿಲ್ಲ, ಅದು ಸಿದ್ಧ ಆಗಿರ್ತಾನೆ, ನಾವು ಮಾಡಿಸಬಹುದು. ಆದರೆ ಅದೇ ಬ್ರಾಹ್ಮಣ ಪ್ರೇತ ಭೋಜನ ಮಾಡಿಸಿದರೆ, ಪ್ರೇತ ಭೋಜನ ಅಂದರೆ ಏಕೋದ್ದಿಷ್ಟ ಇತ್ಯಾದಿಗಳಿರುತ್ತೆ, ಅಲ್ಲಿ ಒಂದು ಪಿಂಡವನ್ನು ಮಾಡುತ್ತಾರೆ, ದೊಡ್ಡ ಪಿಂಡವನ್ನು ಮಾಡಿ ಅದನ್ನು ಬ್ರಾಹ್ಮಣನಿಗೆ ಕೊಡಬೇಕು ತಿನ್ನಲಿಕ್ಕೆ. ಬ್ರಾಹ್ಮಣನ ಹೊಟ್ಟೆಯಲ್ಲಿ ಹಾಕ್ಬೇಕು ಅದನ್ನು ವಿಸರ್ಜನ. ಅದಕ್ಕೆ ಅಲ್ಲೇನು ಮಾಡುತ್ತಾರೆ, ಆ ಪಿಂಡವನ್ನು ನಾಲ್ಕು ಭಾಗ ಮಾಡಿ ಅಗ್ನಿಯಲ್ಲಿ ಹಾಕ್ತಾರೆ. ಸಂಕಲ್ಪ ಹೇಳ್ತಾರೆ, ಬ್ರಾಹ್ಮಣ ಭಾವೇ ಅಗ್ನೌ ಅಂತ ಹೇಳ್ತಾರೆ. ಆ ಅದನ್ನು ಪ್ರೇತ ಭೋಜನ ಅಂತ ಹೇಳ್ತಾರೆ. ಆ ಭೋಜನವನ್ನು ಮಾಡಿದವರು ಮತ್ತು ಇನ್ಯಾವ ಕರ್ಮಗಳಿಗೆ ಬರಲ್ಲ. ಪುನಃ ಒಂದು ವರ್ಷದ ಪರ್ಯಂತ ದೇಶಾಂತರ ಹೋಗಿ ತೀರ್ಥಯಾತ್ರೆಗಳು ಮಾಡಿಕೊಂಡು ಮಾಡಿ ಬಂದರೆ ಆವಾಗ ಇಲ್ಲದಿದ್ದರೆ ಅವರಾಗಲ್ಲ. ಇನ್ನ ಮಂತ್ರ ಮತ್ತು ಗೋವು ತುಳಸಿ ಇವೆಲ್ಲವೂ ಕೂಡ ನೀಚನಾದ ವ್ಯಕ್ತಿ ಅವರಿದ್ದರೆ ಅವರಲ್ಲಿದ್ದರೆ ಅವು ಅಪವಿತ್ರ ಆಗಿಬಿಡುತ್ತೆ. ಇನ್ನ ಅಗ್ನಿ ಅದು ಚಿತಿಯಲ್ಲಿದ್ದರೆ ಶವವನ್ನು ಸುಡುತ್ತಿದ್ದರೆ ಅದು ಮಿಕ್ಕ ಕಾರ್ಯಗಳಿಗೆ ಬರಲ್ಲ. ಅದಕ್ಕೆ ಸಾಮಾನ್ಯ ಮನೆಗಳಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿದಾಗ ಅಗ್ನಿಂ ಪ್ರತಿಷ್ಠಾಪಯಾಮಿ ಅಂದ ಕೂಡಲೇ ಅವಾಗ ಶ್ಮಶಾನದಲ್ಲಿ ಬರತಕ್ಕಂಥ ಅಗ್ನಿ ಕ್ರವ್ಯಾದ ಅಗ್ನಿಯೂ ಬಂದ್ಬಿಡುತ್ತೆ. ಅದರಲ್ಲಿ ಹೋಮಾದಿಗಳು ಮಾಡಲಿಕ್ಕಿಲ್ಲ. ಅದಕ್ಕೆ ಎರಡು ದರ್ಭೆಗಳನ್ನಾಲಿ ಹಿಡ್ಕೊಂಡು ಅಲ್ಲಿ ಅದನ್ನು ಸುಟ್ಟು ಸುದರ್ಶನ ಮಂತ್ರದಿಂದ ಆ ಅಗ್ನಿಯನ್ನು ವಿಸರ್ಜನೆ ಮಾಡಬೇಕು. ಕ್ರವ್ಯಾದ ಅಗ್ನಿಂ ವಿಸೃಜೇತ ಆ ಅಗ್ನಿಯನ್ನು ವಿಸರ್ಜನೆ ಮಾಡಿ ಉಳಿದ ಅಗ್ನಿಯಲ್ಲಿ ನಾವು ಮಾಡಬೇಕು ಅದನ್ನು ಹೇಳ್ತಾರೆ. ಇನ್ನು ಗೋಮಯೇ ನೋಪಲಿಪ್ತೇತು ದರ್ಭಾಸ್ತರಣ ಸಂಸ್ಕೃತೆ ಭೂತಲೆ ಕ್ಯಾತುರಂ ಕುರಿಯಾದ ಅಂತರಿಕ್ಷಂ ವಿವರ್ಧಯೇತ್. ಹಾಗೆ ಹೇಳ್ತಾರೆ, ಈ ಸೆಗಣಿಯಿಂದ ನೆಲವನ್ನು ಸಾರಿಸಿ ಅದಕ್ಕೆ ಅದನ್ನು ಗೋಮಯ ಅಂತ ಕರೆದು, ಅದು ಆಕಳದ್ದೇ ಆಗಿರಬೇಕು. ಯಾವುದೋ ಒಂದು ಇಲ್ಲಿ ನಮಗೆ ಸಿಗೋದೆಲ್ಲ ಗೋವುಗಳು ಶುದ್ಧವಾದ ಸಿಗೋದು ಕಷ್ಟ, ಅಂದರೆ ನಾಟಿ ಗೋವು ಸಿಗಬೇಕು. ಈ ಜೆರ್ಸಿ ಗೋವುಗಳೆಲ್ಲ ಅದು ಗೋವಲ್ಲ, ಅದು ಆಕಳಿಗೂ ಹಂದಿಗೂ ಹುಟ್ಟಿದಂಥದ್ದು, ಅದರದ್ದು ಆಗಲ್ಲ, ಗೋಮಯ ಅಲ್ಲ ಅದು. ಅದಕ್ಕೆ ಶುದ್ಧವಾದ ಗೋಮಯನ ತಂದು ಅದರಿಂದ ವಿಶೇಷವಾಗಿ ಮಂಡಲವನ್ನು ಮಾಡಿ ಅದರಲ್ಲಿ ವಿಶೇಷವಾಗಿ ದರ್ಭಗಳನ್ನು ಹರಡಿ ಸಂಸ್ಕಾರ ಮಾಡಿ ಮರಣ ಹೊಂದುವವರನ್ನು ಅಲ್ಲಿ ಮಲಗಿಸಬೇಕು. ಮಂಚದ ಮೇಲೆ ಮಲಗಿಸಬಾರದು ಹೋಗುವಂಥವರನ್ನು. ಇನ್ನು ಆ ಮಂಡಲದಲ್ಲಿ ಯಾರ್ಯಾರಿರ್ತಾರೆ ಹೇಳ್ತಾರೆ, ಬ್ರಹ್ಮ ವಿಷ್ಣು ಸ ರುದ್ರಸ ಸರ್ವೇ ದೇವಾ ಹುತಾಶನಾ ಮಂಡಲೋಪರಿ ತಿಷ್ಠಂತಿ ತಸ್ಮಾತ್ ಕುರುವೀತ ಮಂಡಲಂ. ಬ್ರಹ್ಮ ವಿಷ್ಣು ರುದ್ರ ಎಲ್ಲ ದೇವತೆಗಳು, ಯಜ್ಞ ಪುರುಷನಾಗಿರ್ತಕ್ಕಂಥ ಅಗ್ನಿದೇವರು ಎಲ್ಲರೂ ಆ ಮಂಡಲದಲ್ಲಿರ್ತಾರೆ, ಅದರಿಂದ ಮಂಡಲವನ್ನು ಮಾಡಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಸರ್ವತ್ರ ವಸುಧಾಭೂತ ಲೇಪೋ ಯತ್ರ ನ ವಿದ್ಯತೆ ಯತ್ರ ಲೇಪಕೃತ ತತ್ರ ಪುನರ್ಲೇಪೇನ ಶುದ್ಧತಿ. ಭೂಮಿ ಸರ್ವತ್ರ ಪವಿತ್ರವಾಗಿರುತ್ತೆ, ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಭೂಮಿ ಶುದ್ಧವಾದ್ದೆ ಹಯಗ್ರೀವ ನಾಮಕ ಭಗವಂತ ಮಧು ನಾಮಕ ದೈತ್ಯನ ಸಂಹಾರ ಮಾಡಿದಾಗ ಅವನ ಮೇಧಸ್ಸನ್ನು ತೆಗೆದು ಭೂಮಿಗೆ ಬೆರೆಸಿ ಮುದ್ದೆ ಮಾಡಿದ್ದು. ಮೇಧೋಭಿರ ನಿರ್ಮಿತತ್ವ ಅಚ್ಚ ಮೇಧಿನೀತಿ ವಿದುರ್ಬುಧಾ ಅಂತ ವಾದಿರಾಜರು ಹೇಳ್ತಾರೆ. ಅವನ ಮೇಧಸ್ಸಿನ ಸಂಪರ್ಕ ಬಂದದ್ದರಿಂದ ಭೂಮಿ ಅಪವಿತ್ರ ಆಯಿತು. ಅದಕ್ಕೆ ಆ ಅಪವಿತ್ರ ಹೋಗಬೇಕಾದರೆ ಏನು ಮಾಡಬೇಕು ಅಂದರೆ ಗೋಮಯದಿಂದ ಶುದ್ಧ ಮಾಡಿದರೆ ಎಷ್ಟು ಪರ್ಯಂತ ನಾವು ಶುದ್ಧ ಮಾಡ್ತೀವಿ ಅಷ್ಟು ಪರ್ಯಂತ ನಮಗೆ ಯಜ್ಞಾದಿಗಳಿಗೆ ಪೂಜಾದಿಗಳಿಗೆ ಬರುತ್ತೆ. ಒಂದು ವೇಳೆ ನಾವು ಇದು ಕೇವಲ ಸಾಯುವಂಥವರಿಗಾಗಿ ಮನನ ಮಾಡಬೇಕು ಅಂತಷ್ಟೇ ಅಲ್ಲ, ಮನೆಯಲ್ಲಿ ದೇವರ ಪೂಜಾ ಮಾಡಬೇಕಾದರೂ ಶ್ರಾದ್ದ ಮಾಡಬೇಕಾದರೂ ಏನು ವೈಶ್ವ ದೇವಾದಿಗಳು ಮಾಡಬೇಕಾದರೂ ಅಲ್ಲಿ ಗೋಮಯದಿಂದ ಮಂಡಲ ಮಾಡಲೇಬೇಕು. ಒಂದು ವೇಳೆ ಮಾಡಿಲ್ಲ ಏನಾಗುತ್ತೆ, ರಾಕ್ಷಸಾಶ್ಚ ಪಿಶಾಶಾಶ್ಚ ಭೂತಾಹ ಪ್ರೇತಾಹ ಯಮಾನುಗಾಹ ಅಲಿಪ್ತ ದೇಶೇ ಖಟ್ವಾಯಾಮ್ ಅಂತರಿಕ್ಷೇ ವಿಶಂತಿ ಚ. ರಾಕ್ಷಸರು ಪಿಶಾಚರು ಭೂತ ಪ್ರೇತ ಯಮಾನುಗರೆಲ್ಲರೂ ಆ ಮಂಡಲ ಇಲ್ಲದ ದೇಶದಲ್ಲಿ ಪ್ರವೇಶ ಮಾಡಿಬಿಡ್ತಾರೆ. ಆದ್ದರಿಂದ ಅಥೋಗ್ನಿಹೋತ್ರಂ ಶ್ರಾದ್ಧಂ ಚ ಬ್ರಹ್ಮಭೋಜ್ಯಂ ಸುರಾರ್ಚನಂ ಮಂಡಲೇನ ವಿನಾ ಭೂಮ್ಯಾಂ ಆತುರಂ ನೈವಕಾರಯೇತ್. ಹೇಳ್ತಾರೆ ಅಗ್ನಿಹೋತ್ರ ಶ್ರಾದ್ದ ಬ್ರಾಹ್ಮಣ ಭೋಜನ ದೇವತಾ ಪೂಜಾ ಇವನ್ನ ಮಂಡಲ ಮಾಡದೇ ಭೂಮಿಯ ಮೇಲೆ ಮಾಡಬಾರದು. ಅದರಲ್ಲೂ ಮರಣ ಹೊಂದುತ್ತಾ ಇರತಕ್ಕಂಥ ವ್ಯಕ್ತಿಯನ್ನ ಮಂಡಲ ಇಲ್ಲದೇ ಇರುವ ನೆಲದ ಮೇಲೆ ಇಡಬಾರದು. ಇನ್ನು ಹೇಳ್ತಾರೆ ಲಿಪ್ತ ಭೂಮ್ಯಾ ಮತಕೃತ್ವ ಸ್ವರ್ಣಂ ರತ್ನಂ ಮುಖೇ ನಿಕ್ಷಿಪೇತ್ ವಿಷ್ಣೋಃ ಪಾದೋದಕಂ ದದ್ಯಾತ್ ಛಾಲಗ್ರಾಮ ಸ್ವರೂಪಿನಃ. ಮರಣಕ್ಕೆ ಸಿದ್ಧನಾದವರನ್ನು ಗೋಮಯದಿಂದ ಶುದ್ಧ ಮಾಡಿದಂಥ ನೆಲದ ಮೇಲೆ ಮಲಗಿಸಿ ಅವರ ತುಟಿಗಳ ಮೇಲೆ ಬಂಗಾರ ರತ್ನ ಇಟ್ಟು ಸಾಲಗ್ರಾಮ ರೂಪಿಯಾಗಿರತಕ್ಕಂಥ ಭಗವಂತನ ಪಾದೋದಕವನ್ನು ಕೊಡಬೇಕು. ಹಾಗಾದ್ರೆ ಸಾಲಿಗ್ರಾಮದ ಒಂದು ಜಲ ಪಾದೋದಕ ದೇವರ ಸಾಲಗ್ರಾಮಕ ಅಭಿಷೇಕ ಮಾಡಿದ ತೀರ್ಥ ಒಂದು ತೊಟ್ಟು ತಗೊಂಡ್ರೆ ಎಷ್ಟು ಪುಣ್ಯ. ಶಾಲಗ್ರಾಮ ಶಿಲಾತೋಯಂ ಯಹ್ ಪಿಬೇದ್ ಬಿಂದು ಮಾತ್ರಕಂ ಸಸರ್ವ ಪಾಪ ವಿನರ್ಮುಕ್ತೋ ವೈಕುಂಠ ಭವನಂ ರಜೇತ್. ಒಂದು ತೊಟ್ಟು ದೇವರ ಪಾದೋದಕ ಸಾಲಗ್ರಾಮಕ ಅಭಿಷೇಕ ಮಾಡಿದ ತೀರ್ಥವನ್ನು ಯಾರು ತಗೊಳ್ತಾರೋ ನಿತ್ಯ ಅವರು ಎಲ್ಲ ಪಾಪಗಳನ್ನು ಕಳ್ಕೊಂಡು ವಿಶೇಷವಾಗಿ ವೈಕುಂಠಕ್ಕೆ ಹೋಗಿಬಿಡುತ್ತಾರೆ. ಇನ್ನು ಸುಮಧ್ವೇದಲ್ಲಿ ಹೇಳ್ತಾರೆ ದ್ವಾದಶ ಅಬ್ಧ ಉಪವಾಸ ಫಲಮಲಂ ಯತ್ ಸೇವನಂ ಭಕ್ತಿಯುಕ್ತಂ ಅಂತ ಹೇಳ್ತಾರೆ. ಭಕ್ತಿಯಿಂದ ಸಾಲಗ್ರಾಮ ತೀರ್ಥವನ್ನು ಯಾರು ಸ್ವೀಕಾರ ಮಾಡ್ತಾರೆ ಅವರಿಗೆ ಹನ್ನೆರಡು ವರ್ಷಗಳ ಕಾಲ ಉಪವಾಸ ಮಾಡಿದರೆ ಎಷ್ಟು ಫಲ ಬರುತ್ತೋ ಅಷ್ಟು ಒಂದು ಸಲ ತೀರ್ಥ ತಗೊಂಡರೆ ಬರುತ್ತೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ತಥೋ ಗಂಗಾ ಜಲಂ ದದ್ಯಾತ್ ಮಹಾಪಾತಕ ನಾಶನಂ ಸರ್ವತೀರ್ಥ ಕೃತಸ್ನಾನ ದಾನ ಪುಣ್ಯ ಫಲಪ್ರದಂ. ನಂತರ ವಿಶೇಷವಾಗಿ ಮಹಾಮಹಾ ಪಾಪಗಳನ್ನು ನಾಶ ಮಾಡತಕ್ಕಂಥ ಗಂಗಾಜಲವನ್ನು ಕೊಡಬೇಕು, ಅದರಿಂದ ಎಲ್ಲ ತೀರ್ಥಗಳಲ್ಲಿ ಸ್ನಾನ ದಾನ ಮಾಡಿದ ಪುಣ್ಯ ಫಲಗಳನ್ನು ಬಂದ್ಬಿಡುತ್ತವರಿಗೆ. ಹಾಗಾದರೆ ಎರಡೂ ಒಂದಾಗಬೇಕಾದರೆ ಆ ಗಂಗಾಜಲವನ್ನು ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ಆ ತೀರ್ಥವನ್ನು ಕೊಡಬೇಕು. ಇನ್ನು ಹೇಳ್ತಾ ಇದ್ದಾರೆ, ಯಾರಾದರೆ ಚಾಂದ್ರಾಯಣ ಮಾಡುತ್ತಾರೋ, ಚಾಂದ್ರಾಯಣ ಅಂದರೆ ಹೇಗೆ ಅಂದರೆ ಹೇಳ್ತಾ ಇದ್ದಾರೆ, ಪಾಡ್ಯದಿಂದ ಹುಣ್ಣಿಮೆವರೆಗೂ ಪಾಡ್ಯದ ದಿವಸ ಒಂದೇ ಒಂದು ನೆಲ್ಲಿಕಾಯಿಯಷ್ಟು ಅನ್ನ ತಿನ್ನಬೇಕು, ಇನ್ನೇನು ತಿನ್ನಬಾರದು. ಮಾರನೇ ದಿನ ಎರಡು ನೆಲ್ಲಿಕಾಯಿಯಷ್ಟು, ಹಾಗೆ ಹುಣ್ಣಿಮೆ ದಿನ 15 ನೆಲ್ಲಿಕಾಯಿಯಷ್ಟು ಅನ್ನವನ್ನು ತಿನ್ನಬೇಕು, ಮತ್ತು ಹಾಗೆ 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 ಕಡಿಮೆ ಮಾಡಿಕೊಳ್ಳುತ್ತಾ ಮತ್ತು ಪಾಡ್ಯಕ್ಕೆ ಬರಬೇಕು. ಒಂದು ತಿಂಗಳ ಪರ್ಯಂತ ಮಾಡತಕ್ಕಂತಹದ್ದು ಚಾಂದ್ರಾಯಣ ಅಂದರು. ತುಂಬ ಕಷ್ಟ, ಆದರೆ ಅಂಥ ಚಾಂದ್ರಾಯಣ 1000 ಸಲ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಪಾಪ ಹೋಗುತ್ತೋ ಅದು ಗಂಗೆಯ ಒಂದು ನೀರನ್ನು ತೊಟ್ಟು ಕೊಡಿದರೆ ಬರುತ್ತೆ. ಹೇಳ್ತಾರೆ, ಅಗ್ನಿಂ ಪ್ರಾಪ್ಯ ಯಥಾ ತಾರ್ಕ್ಷ್ಯ ತೂಲ ರಾಶಿರ್ ವಿನಶ್ಯತಿ ತಥಾ ಗಂಗಾಂಬುಪಾನೇನ ಪಾತಕಂ ಭಸ್ಮಸಾತ್ ಭವೇತ್. ವಿಶೇಷವಾಗಿ ಹೇಗೆ ಹತ್ತಿಯ ರಾಶಿ ಬೆಂಕಿ ಸ್ಪರ್ಶ ಆದರೆ ಹೇಗೆ ನಾಶ ಆಗಿಬಿಡುತ್ತೋ, ಗಂಗಾ ಜಲಪಾನದಿಂದ ನಮ್ಮ ಪಾತಕವೆಲ್ಲವೂ ನಾಶ ಆಗಿಬಿಡುತ್ತೆ. ನಾ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ, ಗಂಗೆಯನ್ನು ಎಷ್ಟು ಸೂರ್ಯಾಂಶ ಸಂತಪ್ತಂ ಗಾಂಗಂಬ್ಯ ಸರಳಂ ಪಿಬೇತ್ ಸಸರ್ವಯೋನಿ ನಿರ್ಮುಕ್ತ ಪ್ರಯಾತಿ ಸದನಂ ಹರೇ. ಆ ಸೂರ್ಯನ ಕಿರಣಗಳಿಂದ ಬಿಸಿಯಾದ ಗಂಗಾ ಜಲವನ್ನು ಯಾರು ಕುಡಿತಾರೋ ಅವರು ಎಲ್ಲ ಜನ್ಮಗಳಿಂದಲೂ ಬಿಡುಗಡೆ ಹೊಂದು ಆ ಶ್ರೀಹರಿಯ ಸನ್ನಿಧಾನಕ್ಕೆ ಹೋಗಿಬಿಡ್ತಾರೆ. ಸದ್ಯೋ ಜಲಾವಗಾಹೇನ ಪಾವಯಂತಿ ನ ಇತರಾನ್ ಜನಾನ್ ದರ್ಶನಾತ್ ಸ್ಪರ್ಶನಾತ್ ಪಾನಾತ್ ತಥಾ ಗಂಗೆಯಂತೆ ಕೀರ್ತನಾತ್. ವಿಶೇಷವಾಗಿ ಒಂದು ಸಲ ಸ್ನಾನ ಮಾಡಿದ ಕೂಡಲೇ ಎಲ್ಲ ಜನರನ್ನ ಪಾವನ ಮಾಡುತ್ತೋ, ದರ್ಶನದಿಂದ ಸ್ಪರ್ಶನದಿಂದ ಪಾನದಿಂದ ಗಂಗಾ ಅಂತ ಕೀರ್ತನ ಮಾಡುವುದರಿಂದಲೇ ಪವಿತ್ರ ಮಾಡುತ್ತಾಳಲ್ಲ, ಅದರಿಂದ ಗಂಗಾ ಅಂತ ಕರೀತಾರೆ. ಪುನಾತ್ತ ಪುಣ್ಯಾನ್ ಪುರುಷಾನ್ ಶತಶೋತ ಸಹಸ್ರಶಃ ಗಂಗಾ ತಸ್ಮಾತ್ ಪಿಬೇತ್ ತಸ್ಯಾಹ ಜಲಂ ಸಂಸಾರ ತಾರಕಂ. 100,000 ಜನ ಪುಣ್ಯವೇ ಇಲ್ಲದಂಥ ಪುರುಷರನ್ನ ಪವಿತ್ರರನ್ನಾಗಿ ಮಾಡಿಬಿಡುತ್ತೆ ಗಂಗಾಜಲ. ಆದ್ದರಿಂದ ಸಂಸಾರದನ್ನು ನಾಶ ಮಾಡತಕ್ಕಂಥ ಗಂಗಾಜಲವನ್ನು ಕುಡಿಬೇಕು. ಹೇಳ್ತಾರೆ ಇಲ್ಲಿ, ಗಂಗಾ ಗಂಗೇತ ಯೋ ಬ್ರೂಯಾತ್ ಪ್ರಾಣೈ ಕಂಠಕಟೈರಪಿ ಮೃತೋ ವಿಷ್ಣುಪುರಂ ಯಾತಿ ನ ಪುನರ್ಜಾಯತೆ ಭುವಿ. ಅದಕ್ಕೆ ಯಾರಾದರೆ ಗಂಗಾ ಗಂಗಾ ಅಂತ ನಿತ್ಯ ಸ್ಮರಣೆ ಮಾಡುತ್ತಾರೋ ಅವರಿಗೆ ಪ್ರಾಣತ್ಯಾಗ ಆಗುವಾಗ ಗಂಗಾ ಸ್ಮರಣೆ ಬರುತ್ತೆ. ಅಂಥವರೇನಾಗುತ್ತೆ ಅಂದರೆ ಪ್ರಾಣ ಹೋದರೆ ವಿಷ್ಣುಪುರಕ್ಕೆ ಹೋಗ್ತಾನೆ ಅಷ್ಟೇ, ಮತ್ತು ಭೂಮಿಯಲ್ಲಿ ಹುಟ್ಟಲ್ಲ. ಉತ್ಕ್ರಾಮ ಬೇಸ್ತಯ ಪ್ರಾಣೈ ಪುರುಷ ಶ್ರದ್ಧಯಾನ್ವಿತ ಚಿಂತೆಯೇನ್ ಮನಸಾ ಗಂಗಾಂ ಸೋಪಿಯಾತಿ ಪರಾಂ ಗತಿಂ. ಯಾವ ಪುರುಷ ಪ್ರಾಣ ಹೋಗುವಾಗ ಗಂಗೆಯನ್ನು ಶ್ರದ್ಧೆಯಿಂದ ಮನಸ್ಸಲ್ಲಿ ಸ್ಮರಣೆ ಮಾಡುತ್ತಾನೋ ಅವನು ಪರಮಗತಿಯನ್ನು ಹೊಂದ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಥೋ ಧ್ಯಾಯೇನ್ ನಮೇತ್ ಗಂಗಾಂ ಸಂಸ್ಮರೆಯತ್ ತಜ್ಜಲಂ ಪಿಬೇತ್ ತಥೋ ಭಾಗವತಂ ಕಿಂಚಿತ್ ಶೃಣಯಾತ್ ಮೋಕ್ಷದಾಯಕಂ. ಆ ಸಾಯುವ ಸ್ಥಿತಿಯಲ್ಲಿ ಗಂಗೆಯನ್ನು ಧ್ಯಾನ ಮಾಡಬೇಕು, ನಮಸ್ಕಾರ ಮಾಡಬೇಕು, ಸಂಸ್ಮರಣೆ ಮಾಡಬೇಕು, ಆ ಜಲವನ್ನು ಕುಡಿಬೇಕು. ನಂತರದಲ್ಲಿ ಏನು ಮಾಡಬೇಕು ಹೇಳ್ತಾರೆ, ಭಾಗವತವನ್ನು ಸ್ವಲ್ಪ ಕೇಳಬೇಕಂತ. ಶ್ಲೋಕಂ ಶ್ಲೋಕಾರ್ಧ ಪಾದಂ ವಾ ಯೋಂತೆ ಭಾಗವತಂ ಪಠೇತ್ ನತಸ್ಯ ಪುನರಾವೃತ್ತಿ ಬ್ರಹ್ಮಲೋಕಾತ್ ಕದಾಚನ. ಯಾರಾದರೆ ನಿತ್ಯವೂ ಕೂಡ ವಿಶೇಷವಾಗಿ ಶ್ಲೋಕ ಒಂದು ಭಾಗವತದ ಶ್ಲೋಕ ಆಗಲಿ ಶ್ಲೋಕಾರ್ಧವಾಗಲಿ ಶ್ಲೋಕದ ಒಂದು ತುಂಡಾಗಲಿ ಯಾರು ಹೇಳುತ್ತಾರೋ ಅವರಿಗೆ ಬ್ರಹ್ಮಲೋಕ ಪ್ರಾಪ್ತಿ ಮತ್ತು ತಿರುಗಿ ಬರೋದಿಲ್ಲ ಅವರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಿತ್ಯ ನಾವು ಬ್ರಹ್ಮಯಜ್ಞ ಕಾಲದಲ್ಲಿ ಭಾಗವತದ ಶ್ಲೋಕಗಳನ್ನು ಪಠನೆ ಮಾಡುವುದು ಕ್ರಮ ನಮ್ಮಲ್ಲಿ ಬಂದಿದೆ. ನಂತರ ಮತ್ತು ಹೇಳ್ತಾರೆ, ಈ ಪ್ರಾಣತ್ಯಾಗ ಮಾಡುವ ಕಾಲಕ್ಕೆ ಪ್ರಾಣ ಪ್ರಯಾಣ ಸಮಯೇ ಕುರ್ಯಾದ ಅನಶನಂ ಖಗ ದದ್ಯಾದ ಆತುರ ಸಂನ್ಯಾಸಂ ವಿರಕ್ತಸ್ಯ ದ್ವಿಜನ್ಮನಃ. ಉಪವಾಸದಿಂದಲೇ ಪ್ರಾಣತ್ಯಾಗ ಮಾಡುವುದು ಬಹಳ ಶ್ರೇಷ್ಠ. ಯಾರಾದರೆ ವಿರಕ್ತರಾಗಿರ್ತಾರೋ ಅಂಥವರು ಆ ಕಾಲಕ್ಕೆ ಆ ಕ್ಷಣದಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡಬಹುದು. ಇನ್ನೊಂದು ಪ್ರಾಣತ್ಯಾಗ ಆಗ್ತಾ ಇದೆ, ಪ್ರಾಣ ಹೋಗುವಾಗ ನಾನು ಸನ್ಯಾಸಿಯಾದೆ ಅಂತ ಹೇಳಿದರೆ ಅವನು ವಿಷ್ಣುಪುರಕ್ಕೆ ಹೋಗಿಬಿಡ್ತಾನೆ ಮತ್ತು ಹುಟ್ಟೋದಿಲ್ಲ. ಈ ರೀತಿಯಲ್ಲಿ ಧಾರ್ಮಿಕರಾದವರು ಪ್ರಾಣತ್ಯಾಗ ಮಾಡಿದಾಗ ಊರ್ಧ್ವಛಿದ್ರೇಣ ಗಚ್ಚಂತಿ ಪ್ರಾಣಾಸ್ತಸ್ಯ ಸುಖೇನಹಿ, ಅಂಥವರ ಪ್ರಾಣಗಳು ಊರ್ಧ್ವ ದ್ವಾರಗಳಿಂದ ಹೋಗಿಬಿಡುತ್ತೆ. ಅವ್ರು ಹೇಳ್ತಾ ಇದ್ದಾರೆ, ಮುಖಂಚ ಚಕ್ಷುಷಿ ನಾಸೇ ಕರ್ಣೌ ದ್ವಾರಾಣಿ ಸಪ್ತಚ ಏಭ್ಯ ಸುಕೃತನೋ ಯಾಂತಿ ಯೋಗಿನ ಸ್ಥಾಲು ತರಂಧತಃ. ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಮುಖ ಕಣ್ಣು ಮೂಗಿನ ಹೊಳ್ಳೆ ಕಿವಿಗಳು ಇವೆಲ್ಲ ಏಳು ದ್ವಾರಗಳು, ಇವುಗಳಿಂದ ಸಜ್ಜನರಾದವರ ಪ್ರಾಣ ಹೋಗುತ್ತೆ, ಯೋಗಿಗಳ ಪ್ರಾಣ ಬ್ರಹ್ಮರಂಧ್ರದ ಮೂಲಕ ಹೋಗುತ್ತೆ. ಅಪಾನಾನ್ ಮಿಲಿತ ಪ್ರಾಣವು ಯದಾಹಿ ಭವತ ಪೃಥಕ್ ಸೂಕ್ಷ್ಮೀಭೂತ್ವ ತದಾ ವಾಯುರು ವಿನಿಷ್ಕ್ರಾಮತಿ ಪುತ್ತಲಾತ್. ಅಪಾನದ ಜೊತೆಗೆ ಪ್ರಾಣವಾಯು ಮಿಳಿತ ಆಗಿ ತಿರುಗ್ತಾ ಇರುತ್ತೆ, ಅದು ಯಾವಾಗ ಬೇರೆ ಆಗುತ್ತೋ ಆ ಪ್ರಾಣವಾಯು ಜೀ ಜಲ ಶರೀರದಿಂದ ಸೂಕ್ಷ್ಮ ರೂಪದಿಂದ ಹೊರಟು ಹೋಗುತ್ತೆ. ನಂತರ ಈ ಶರೀರ ಒಳಗೆ ಪ್ರಾಣವೇ ಇಲ್ಲದಿರುವಾಗ ಜುಗುಪ್ಸಿತವಾಗುತ್ತೆ, ಅಸ್ಪೃಶ್ಯವಾಗುತ್ತೆ, ದುರ್ಗಂಧ ಬಂದ್ಬಿಡುತ್ತೆ, ಅದರಿಂದ ಸರ್ವನಿಂದಿತವಾಗುತ್ತೆ. ತ್ರಿಧಾವಸ್ಥಾ ಶರೀರಸ್ಯ ಕಿಮಿಬಿರಟ್ ಭಸ್ಮರೂಪತಃ ಹಿಂಗರ್ವ ಕ್ರಿಯತೆ ದೇಹೇ ಕ್ಷಣ ವಿಧ್ವಂಸಿಭಿರ್ನರೈ. ಆ ಕ್ರಿಮಿ ಮಲ ಮತ್ತು ಭಸ್ಮ ಈ ಮೂರು ರೂಪಗಳಲ್ಲಿ ಶರೀರ ಸೇರಿ ಹೋಗ್ಬಿಡುತ್ತೆ. ಒಂದು ಕ್ಷಣದಲ್ಲೇ ನಾಶವಾಗುವಂಥ ಈ ಶರೀರ, ಇದರ ಮೇಲೆ ಯಾಕೆ ಗರ್ವ ಪಡ್ತಾರೋ ಗೊತ್ತಾಗೋದಿಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಯಾರಾದರೆ ವಿಶೇಷವಾಗಿ ಪುಣ್ಯವಂತರು ಪ್ರಾಣತ್ಯಾಗ ಮಾಡುತ್ತಾರೋ ಅಂಥವರಿಗೆ ತದಾ ವಿಮಾನಮಾದಾಯ ಕಿಂಕಿಣಿ ಜಾಲಮಾಲಿಯತ್ ಅಯಾಂತಿ ದೇವದೂತಾಶ್ಚ ರಸಚ್ಚಾಮರ ಶೋಭಿತಾಹ. ಆ ಪುಣ್ಯವಂತರು ಪ್ರಾಣತ್ಯಾಗ ಮಾಡಿದರೆ ವಿಮಾನವನ್ನು ದೇವದೂತರು ಕರ್ಕೊಂಡು ಬರ್ತಾರಂತೆ, ಚಾಮರಗಳನ್ನು ಹಿಡ್ಕೊಂಡು ಬರ್ತಾರಂತೆ. ಒಳ್ಳೆ ವಿಶೇಷವಾಗಿರತಕ್ಕಂಥ ಗಂಟೆಗಳಿಂದ ಕೂಡಿದ ವಿಮಾನ ಬರುತ್ತೆ. ಯಾರು ಹಾಗೆ ಹೋಗ್ತಾರೆ ಅಂದರೆ ಧರ್ಮ ತತ್ವಗಳನ್ನು ತಿಳಿದವರು, ಒಳ್ಳೆ ಜ್ಞಾನಿಗಳು, ಧಾರ್ಮಿಕ ವಲ್ಲಭ, ಧರ್ಮದಲ್ಲೇ ಇರತಕ್ಕಂಥವರನ್ನು ಪ್ರೀತಿ ಮಾಡುವವರು, ನಂತರ ವಿಶೇಷವಾಗಿ ಭಗವಂತನ ಚಿಂತನೆ ಮಾಡತಕ್ಕಂಥವರು, ಇವರೆಲ್ಲ ಕೃತಕೃತ್ಯರು. ಅವರನ್ನು ತಮ್ಮ ವಿಮಾನದಲ್ಲಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ದೇವತೆಗಳು. ಹೇಗೆ ಇವರು ಹೋಗ್ತಾರೆ ಪ್ರಾಣತ್ಯಾಗ ಆದ ಮೇಲೆ ಅಂದರೆ, ಸುದವ್ಯ ದೇಹೋ ವಿರಜಾಂಬರಶ್ರಕ ಸುವರ್ಣ ರತ್ನಾಭರಣೈರುಪೇತಃ ದಾನ ಪ್ರಭಾವಾತ್ ಸಮಾನುಭಾವ ಪ್ರಾಪ್ನೋತಿ ನಾಕಂ ಸುರಪೂಜ್ಯಮಾನ. ವಿರಜಾಂಬರಶ್ರಕ ಅಂತ ಹೇಳ್ತಾರೆ, ಒಳ್ಳೆ ದಿವ್ಯವಾದ ದೇಹ, ಶುಭ್ರವಾದ ವಸ್ತ್ರ ಮಾಲೆಗಳನ್ನು ಧಾರಣೆ ಮಾಡಿ, ರಜ ಅಂದರೆ ಕೊಳಕು, ಕೊಡಕು ಇಲ್ಲದ್ದು ವಿರಜ, ಕೊಳಕಿಲ್ಲದೇ ಇರುವಂಥ ಶುದ್ಧ ಅಂಬರ ಅಂದರೆ ವಸ್ತ್ರ ಅಂಥ ಮಾಲೆಗಳನ್ನು ಧಾರಣೆ ಮಾಡಿ, ಸುವರ್ಣ ರತ್ನಾದಿ ಆಭರಣಗಳಿಂದ ಕೂಡಿಕೊಂಡು ತಾನು ಮಾಡಿದ ದಾನದ ಪ್ರಭಾವಗಳಿಂದ ಮನುಷ್ಯನಾದ ಆ ಮಹಾನುಭಾವ ಸ್ವರ್ಗಕ್ಕೆ ಹೋಗ್ತಾನೆ. ನಾಕಂ ಪ್ರಾಪ್ನೋತಿ ಸುರಪೂಜ್ಯಮಾನ, ಅಲ್ಲಿ ದೇವತೆಗಳೆಲ್ಲ ಅವನನ್ನು ಪೂಜಾ ಮಾಡುತ್ತಾರೆ, ಅಂಥವ ವಿಶೇಷವಾಗಿ ಸ್ವರ್ಗಕ್ಕೆ ಸೇರ್ತಾನೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ದೇಹ ದಾಹ ವಿಧಾನಂಚ ವದ ಸುಕೃತಿ ನಾಂ ವಿಭೋ, ದೇಹವನ್ನು ಸುಡತಕ್ಕಂಥ ಕ್ರಮವನ್ನು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ದೇವರು ಹೇಳ್ತಾ ಇದ್ದಾರೆ, ಈ ಔರ್ಧ್ವ ದೈಹಿಕ ಪ್ರಕ್ರಿಯೆಯನ್ನು ಪೂರ್ಣವಾಗಿ ಹೇಳ್ತೇನೆ, ಇದನ್ನು ಮಾಡಿದರೆ ಮಗ ಮೊಮ್ಮಕ್ಕಳು ಎಲ್ಲರೂ ಕೂಡ ಪಿತೃ ಋಣದಿಂದ ಮುಕ್ತರಾಗ್ತಾರೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಯಾವ ಮಗನಾದರೆ ವಿಶೇಷವಾಗಿರ್ತಕ್ಕಂಥ ಅಂತ್ಯಷ್ಟಿಕ್ರಿಯೆಯನ್ನು ತಂದೆ ತಾಯಿಗಳಿಗೆ ಮಾಡುತ್ತಾನೋ ಅವನಿಗೆ ಅಗ್ನಿಷ್ಟೋಮ ಯಾಗ ಮಾಡಿದ ಫಲ ಬರುತ್ತೆ ಅವನಿಗೆ. ಏನು ದಾನಗಳು ಮಾಡಿದರೂ ಆ ಪುಣ್ಯ ಬರೋದಿಲ್ಲ. ಆದ್ದರಿಂದ ಆ ಕಾಲಕ್ಕೆ ಶೋಕವನ್ನು ಬಿಟ್ಟು ಮಗನಾದವ ಶಿರಸ್ಸನ್ನು ಮುಂಡನವನ್ನು ಮಾಡಿಕೋಬೇಕು ಎಲ್ಲ ಪಾಪಗಳನ್ನು ಕಳೆದುಕೊಳ್ಳಿಕ್ಕೆ. ಹೇಳ್ತಾರೆ ತಂದೆ ತಾಯಿಗಳು ಮೃತರಾದಾಗ ಯಾರು ಮುಂಡನ ಮಾಡಿಸಿಕೊಂಡಿಲ್ಲ ಅಂಥವರು ಮಗ ಅಂತ ಹೇಗೆ ಕೇಳಬೇಕವರನ್ನು ಅಂತ ಹೇಳ್ತಾ ಇದ್ದಾರೆ. ನಂತರ ಶುದ್ಧ ವಸ್ತ್ರಗಳನ್ನು ಧಾರಣೆ ಮಾಡಿ ನೀರನ್ನು ತಂದು ಶವವನ್ನು ಸ್ನಾನ ಮಾಡಿಸಿ ಚಂದನಾದಿಗಳಿಂದ ಅಲಂಕಾರ ಮೃತ್ತಿಕೆಯಿಂದ ಅಲಂಕಾರವನ್ನು ಮಾಡಿ ಹೊಸ ವಸ್ತ್ರದಿಂದ ಹೊದಿಸಿ ಸದಕ್ಷಿಣವಾಗಿ ಪಿಂಡವನ್ನು ಕೊಡಬೇಕಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದು ವಿಶೇಷವಾಗಿರತಕ್ಕಂಥ ಪಿಂಡ ಎಲ್ಲೆಲ್ಲಿ ಕೊಡಬೇಕು ಅಂದರೆ ಎಲ್ಲಿ ಪ್ರಾಣತ್ಯಾಗ ಮಾಡಿರ್ತಾರೋ ಅಲ್ಲೊಂದು ಪಿಂಡವನ್ನು ಕೊಡಬೇಕು, ದ್ವಾರದಲ್ಲಿ ಒಂದು ಪಿಂಡವನ್ನು ಕೊಡಬೇಕು, ನಂತರ ವಿಶೇಷವಾಗಿ ಮಗನಾದ ಸ್ಕಂದ ಪುತ್ರೇಣ ದಾತವ್ಯ ಅದಾನ್ಯೈ ಬಾಂಧವೈಸ್ತಃ ಮೊದಲು ಮಗನಾದವ ಚೂರು ಹಿಡಿಯಬೇಕಂತ, ನಂತರ ಮಿಕ್ಕವರು ಹಿಡಿಯಬೇಕದನ್ನು ದತ್ವಾ ಸ್ಕಂಧೇ ಸ್ವಪಿತರಂ ಯ ಸ್ಮಶಾನಾಯ ಗಚ್ಚತಿ ಶೋಶ್ವಮೇಧ ಫಲಂ ಪುತ್ರೋ ಲಭತೆ ಚ ಪದೇ ಪದೇ. ತಂದೆ ಅಥವಾ ತಾಯಿಯನ್ನು ಯಾವ ಮಗನಾದರೆ ಹೊತ್ತುಕೊಂಡು ಸ್ಮಶಾನಕ್ಕೆ ಹೋಗ್ತಾನೋ ಅವನಿಗೆ ಹೆಜ್ಜೆ ಹೆಜ್ಜೆಗೂ ಅಶ್ವಮೇಧಯಾಗದ ಫಲ ಬರುತ್ತೆ. ನಂತರ ವಿಶೇಷವಾಗಿ ತಂದೆ ತಾಯಿಗಳನ್ನು ತನ್ನ ವಿಶೇಷವಾದ ಹೆಗಲಲ್ಲಿ ಹೊತ್ತುಕೊಂಡು ಹೋದರೇನೆ ಅವನಿಗೆ ತಂದೆ ತಾಯಿಗಳ ಋಣದಿಂದ ಮುಕ್ತನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ನಂತರ ಮುಂದೆ ಅರ್ಧ ಮಾರ್ಗದಲ್ಲಿ ಮತ್ತು ಅಲ್ಲಿ ವಿಶೇಷವಾಗಿರತಕ್ಕಂಥ ಪಿಂಡವನ್ನು ಕೊಡಬೇಕು ಭೂತಾಂಬ ಹೆಸರಿಂದ. ಅದರಿಂದ ರಾಕ್ಷಸರು ಪಿಶಾಚರು ಯಾರಾದರೆ ಆ ಹೋಮ ಮಾಡತಕ್ಕಂಥ ದೇಹಕ್ಕೆ ಅಯೋಗ್ಯತ್ವವನ್ನು ಕೊಡತಕ್ಕಂಥವರೆಲ್ಲರೂ ಮುಟ್ಟೋದಿಲ್ಲ. ನಂತರ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿ ಉತ್ತರಾಮುಖವಾಗಿ ಸ್ಥಾಪನೆ ಮಾಡಿ ದೊಡ್ಡ ಯಜ್ಞವಿದು. ಆ ಜೀವಿ ಬದುಕಿದ್ದೇ ಯಜ್ಞ, ಯಜ್ಞದ ಕೊನೆಯಲ್ಲಿ ಅವಭೃತ ಸ್ನಾನವೇ ಮರಣ, ಆ ಯಜ್ಞ ಶೇಷವೇ ಆ ದೇಹ, ಯಜ್ಞ ಶೇಷ ರುದ್ರದೇವರ ಭಾಗ, ರುದ್ರದೇವರಿಗೆ ಆಹುತಿ ಕೊಡುತ್ತಾರೆ ತಗೊಂಡು ಹೋಗಿ. ಅದಕ್ಕೆ ಭೂಮಿಯನ್ನು ಶುದ್ಧ ಮಾಡಿ ನಂತರ ವಿಶೇಷವಾಗಿರತಕ್ಕಂಥ ಮಂತ್ರಗಳಿಂದ ಅಗ್ನಿಯನ್ನು ಸ್ಥಾಪನೆ ಮಾಡಿ ಅಲ್ಲಿ ವಿಶೇಷವಾಗಿ ಕ್ರವ್ಯಾದ ಸಂಜ್ಞಕ ಅಗ್ನಿಯನ್ನು ಸ್ಥಾಪನೆ ಮಾಡಿ ಹೋಮಾದಿಗಳನ್ನು ಮಾಡಬೇಕಲ್ಲಿ. ನಂತರ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶ್ರೀಖಂಡ ಅಂದರೆ ಚಂದನ ತುಳಸಿ, ನಂತರ ವಿಶೇಷವಾಗಿ ಮುತ್ತುಗ ಅಶ್ವತ್ಥ ಕಟ್ಟಿಗೆಗಳಿಂದ ಆ ಚಿತಿಯನ್ನು ಮಾಡಿ ನಂತರ ಅಲ್ಲಿ ಎರಡು ಪಿಂಡಗಳನ್ನು ಕೊಡಬೇಕು ಪುನಃ ಅಂದರು. ಚಿತಾಯಾಮ್ ಶವಹಸ್ತೇಚ ಅಂದರು, ಚಿತಿಯಲ್ಲಿ ಮತ್ತು ಶವಹಸ್ತದಲ್ಲಿ ಕೊಡಬೇಕು. ಆ ರೀತಿಯಲ್ಲಿ ವಿಶೇಷವಾಗಿ ಈ ಐದು ಪಿಂಡಗಳನ್ನು ಕೊಡಬೇಕು, ಕೊಟ್ಟರೆ ಶವಕ್ಕೆ ಆಹುತಿ ಕೊಡುವಂಥ ಯೋಗ್ಯತೆ ಬರುತ್ತೆ, ಇರದಿದ್ದರೆ ಎಲ್ಲ ಪಿಶಾಚಿಗಳು ಅದನ್ನು ಮೈಲಿಗೆ ಮಾಡಿಬಿಡುತ್ತೆ. ಈ ರೀತಿ ಐದು ಪಿಂಡಗಳನ್ನು ವಿಶೇಷವಾಗಿ ಕೊಟ್ಟು ಹುತಮಾದಾಯ ತಮ್ಮ ತೃಣೈಹಿ ವಿಶೇಷವಾಗಿ ಹುಲ್ಲು ಮೊದಲಾದ್ದರಿಂದ ಅದನ್ನು ಪ್ರಜ್ವಲಗೊಳಿಸಿ ಅಗ್ನಿಯನ್ನು ವಿಶೇಷವಾಗಿ ಪಂಚಕ ಇಲ್ಲದಿದ್ದರೆ ದಹನ ಮಾಡಬೇಕು ಅಂತ ಹೇಳ್ತಾರೆ. ಈ ನಕ್ಷತ್ರಗಳಲ್ಲಿ ತ್ರಿಪಾದಿ ನಕ್ಷತ್ರ ಪಂಚಕ ನಕ್ಷತ್ರ ಅಂತ ಹೇಳ್ತಾ ಇದ್ದಾರೆ, ಧನಿಷ್ಠ ಪಂಚಕ ಅಂತ ಹೇಳ್ತಾರೆ. ಆ ಧನಿಷ್ಠ ಪಂಚಕ ನಕ್ಷತ್ರದಲ್ಲಿ ಅಥವಾ ತ್ರಿಪಾದಿ ನಕ್ಷತ್ರದಲ್ಲಿ ಯಾರು ಹೋಗ್ತಾರೋ ಅಂಥವರಿಗೆ ಒಂದು ಬೇರೆ ಕ್ರಮ ಇರುತ್ತೆ ದಹನ ಮಾಡಲಿಕ್ಕೆ. ದರ್ಭೆಗಳಿಂದ ನಕ್ಷತ್ರಾಕೃತಿಯನ್ನು ಮಾಡಿ ಹಿಟ್ಟಿನಿಂದ ಅದನ್ನಿಟ್ಟು ದಹನ ಮಾಡಿ ಕೊನೆಗೆ ತಿಲಾ ಹೋಮಾದಿಗಳನ್ನು ಮಾಡಿ ಶಾಂತಿ ಮಾಡಬೇಕು. ಇಲ್ಲದಿದ್ದರೆ ಪಂಚಕೇಶು ಮೃತೋ ಎಷ್ಟು ನಗತಿಂ ಲಭತೆ ನರಹ ದಾಹಸ್ತತ್ರ ನ ಕರ್ತವ್ಯ ಕೃತೇನ್ಯ ಮರಣಂ ಭವೇತ್. ಅಂಥವರು ಸುಡಬಾರದು, ಆಕ್ರಮದಲ್ಲಿ ಸುಡಬೇಕು, ಮಾಮೂಲಾಗಿ ಸುಡಬಾರದು, ಸುಟ್ಟರೆ ಮನೆಯಲ್ಲಿ ಇನ್ನೊಂದು ಮರಣ ಆಗುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಆ ಧನಿಷ್ಠ ಮೊದಲಾದ ನಕ್ಷತ್ರಕ್ಕಾಗಿ ವಿಶೇಷವಾಗಿ ಪುತ್ತಲ ಅಂದರೆ ದರ್ಭೆಯಿಂದ ನಕ್ಷತ್ರಾಕೃತಿಯನ್ನು ಮಾಡಿ ಅದನ್ನು ವಿಶೇಷವಾಗಿ ಮಂತ್ರಗಳಿಂದ ಅಭಿಮಂತ್ರಣ ಮಾಡಿ ದಹನ ಮಾಡಬೇಕು, ಆ ಗೊಂಬೆಗಳನ್ನು ಇಡಬೇಕು. ನಂತರ ಸಪಿಂಡನ ದಿನದಲ್ಲಿ ಶಾಂತಿ ವಿಧಿಯನ್ನು ಮಾಡಬೇಕು ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಎಳ್ಳು ತುಂಬಿದ ಪಾತ್ರೆ, ಬಂಗಾರ, ಬೆಳ್ಳಿ, ರತ್ನ, ತುಪ್ಪ ತುಂಬಿದ ಕಂಚಿನ ಪಾತ್ರ ಆ ದೋಷ ಶಾಂತಿಗಾಗಿ ಕೊಡಬೇಕು. ಯಾರಾದರೆ ಶಾಂತಿ ವಿಧಾನವನ್ನು ಮಾಡಿ ದಹನ ಮಾಡುತ್ತಾರೋ ಅವರಿಗೆ ವಿಘ್ನಾದಿಗಳು ಬರುವುದಿಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಈ ರೀತಿ ಮಾಡಿ ದಹನ ಮಾಡಿದ ಮೇಲೆ ಪುನಃ ಅವರಿಗೆ ಮೂರನೇ ದಿನ ಯಥ ಎರಡನೇ ದಿನ ಅಥವಾ ಮೂರನೇ ದಿನ ಅಸ್ಥಿ ಸಂಚಯನವನ್ನು ಮಾಡಬೇಕು. ಅಸ್ಥಿ ಸಂಚಯನ ಮಾಡುವ ಕ್ರಮವನ್ನು ಹೇಳ್ತಾ ಇದ್ದಾರೆ. ಶುದ್ಧವಾದ ದಿನದಲ್ಲಿ ಹೋಗಿ ಪಾದದಿಂದ ಶಿರಪರ್ಯಂತ ಕ್ಷೀರಾದಿಗಳಿಂದ ಚೆನ್ನಾಗಿ ಮಾರ್ಜನ ಮಾಡಿ ಕ್ಷೀರದಿಂದ ಆ ಕಾಲಿನಿಂದ ಶಿರಪರ್ಯಂತ ಎರುಬುಗಳನ್ನು ತೆಗೆದು ಅವುಗಳನ್ನು ನೀರಿನಿಂದ ಕ್ಷೀರದಿಂದ ತೊಳೆದು ಗಡಿಗೆಯಲ್ಲಿ ಶಬ್ದ ಆಗದಂತೆ ಹಾಕಿ ನಂತರ ವಿಶೇಷವಾಗಿ ಶ್ರಾದ್ದಗಳನ್ನು ಮಾಡಬೇಕಲ್ಲಿ. ಶ್ರಾದ್ದ ಇವಾಗ ಸದ್ಯಕ್ಕೆ ಏನು ಮಾಡುತ್ತಾರೆ ಅಂದರೆ ಅಲ್ಲಿಂದ ಎಲುಬು ತರಿಸ್ತಾರೆ, ಸಂಚಯನ ಮಾಡಿ ತರಿಸ್ತಾರೆ, ಕರ್ಮಾಂತರವನದಲ್ಲಿ ಶ್ರಾದ್ದವನ್ನು ಮಾಡುತ್ತಾರೆ, ಅದನ್ನು ಕಳಿಸಿಕೊಡ್ತಾರೆ. ಆ ಕ್ರಮ ಮಾಡುತ್ತಾ ಇದ್ದಾರೆ. ಆ ರೀತಿಯಲ್ಲಿ ಆ ಅಸ್ಥಿಯನ್ನು ಹತ್ತಿರವಿದ್ದ ನದಿಯಲ್ಲಿ ಬಿಡಬೇಕು. ಯಾರಾದರೆ ಅಸ್ಥಿಯನ್ನು ಗಂಗೆಯಲ್ಲೇ ಹಾಕಿ ಬಿಡುತ್ತಾರೋ ಅದು ಯಾವಾಗ ಹಾಕಬೇಕು? ಆ 10 ದಿನದ ಒಳಗೆ ಹಾಕಬೇಕು. ಮೊನ್ನೆ ಒಬ್ಬರದಾಗಿತ್ತು ಮನ ಮರಣ, ವಾಯಿಕರಾಚಾರ್ಯರ ಮೊಮ್ಮಕ್ಕಳು ವಾಯಿಕರ್ ಕೃಷ್ಣಾಚಾರ್ಯ ಮಕ್ಕಳವರು, ವಿಷ್ಣು ತೀರ್ಥಾಚಾರ ಅಂಥೇಳಿ. ಸಂಚಯನ ಆದ ಕೂಡಲೇ ಅವರು ಫ್ಲೈಟಲ್ಲಿ ಹೊರಟು ಗಂಗೆಯಲ್ಲಿ ವಿಸರ್ಜನೆ ಮಾಡಿಯೇ ಮಾರನೇ ದಿನ ಬಂದು ಮತ್ತು ಕರ್ಮವನ್ನು ಶುರು ಮಾಡಿದ್ದು. ಆ ಥರ ಎಲ್ಲ ಮಾಡ್ತಾರೆ. ಆ ರೀತಿಯಲ್ಲಿ ಮಾಡಲಿಕ್ಕಾಗವರು ಮಾಡಬಹುದು, ಇಲ್ಲ ಹತ್ತಿರದ ನಳದ ನದಿಯಲ್ಲಿ ವಿಸರ್ಜನೆ ಮಾಡಿ ಗಂಗೆಗೆ ಹೋಗಿ 1 ವರ್ಷದೊಳಗೆ ಗಂಗೆಯಲ್ಲಿ ಹಾಕಬಹುದು ಅಂತ ಚೆನ್ನಾಗಿ ಹೇಳ್ತಾರೆ. ನಂತರ ವಿಶೇಷವಾಗಿರತಕ್ಕಂಥ ಆ 12 ದಿನದ ಕಾರ್ಯಕ್ರಮದಲ್ಲಿ ದಿನಕ್ಕೊಂದು ಪಿಂಡ ಪ್ರಕಾರ ಎಲ್ಲ ಪಿಂಡಗಳನ್ನು ಹಾಕ್ತಾ ಬರಬೇಕು. ಕೊನೆಗೆ ವೃಷೋತ್ಸರ್ಗ, ಸಪಿಂಡೀಕರಣ ಎಲ್ಲವೂ ಆದ ಮೇಲೆ ನಂತರ ವಿಶೇಷವಾಗಿರತಕ್ಕಂಥ ಮಾಸಿಕ ಶ್ರಾದ್ದಗಳು, ನಂತರ ವೈಕುಂಠ. ಅಲ್ಲಿ ವಿಶೇಷವಾಗಿರತಕ್ಕಂಥ ಭೂರಿ ಭೋಜನಾದಿಗಳನ್ನು ಮಾಡಿಸಿ ಬ್ರಾಹ್ಮಣರಿಗೆ ಅನೇಕ ವಿಧವಾದ ದಾನಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಆ ಮೃತರಾದವರು ಮಾಡಿರತಕ್ಕಂಥ ನಾನಾ ರೀತಿಯಾದ ದೋಷ ಪರಿಹಾರಕ್ಕಾಗಿ ಆ ದಾನಗಳನ್ನು ಹೇಳಿದ್ದಾರೆ. ಆ ದಾನಗಳನ್ನು ಕೊಟ್ಟು ಆ ವಿಶೇಷವಾದ ಮೃತರಾದವರಿಗೆ ಸದ್ಗತಿ ಆಗಬೇಕು ಅಂತ ಪ್ರಾರ್ಥನೆ ಮಾಡಬೇಕು. ಈ ರೀತಿಯಲ್ಲಿ ಅನೇಕ ಕ್ರಮಗಳನ್ನು ಹೇಳಿಕೊಡ್ತಾ ಬರ್ತಾ ಇದ್ದಾರೆ. 3 ದಿನಗಳಿಂದ ನಮ್ಮ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ನೀಲಾಬಾಯಿ ದೆಹಲಿ ಅವರಿಗೆ ಬೇಕಾಗಿರತಕ್ಕಂಥ ನಮ್ಮ ಸುಬ್ಬಣ್ಣ ಅವರು ತೀರಿಕೊಂಡಿದ್ದಾರೆ. ಅವರ ಮಕ್ಕಳು ಎಲ್ಲ ಕುಟುಂಬದವರು ಸೇರಿಕೊಂಡು ಈ 3 ದಿನದಲ್ಲಿ ಅವರ ಸದ್ಗತಿಗಾಗಿ ಗರುಡ ಪುರಾಣದ ಶ್ರವಣವನ್ನು ಮಾಡಬೇಕು ಅಂತ ಅವರು ವಿಜ್ಞಾಪನೆ ಮಾಡಿದ್ದಕ್ಕೆ ಈ 3 ದಿನಗಳ ಕಾಲ ಗರುಡ ಪುರಾಣದ ಪ್ರವಚನವನ್ನು ಮಾಡಿದ್ದಾಯಿತು. ಭಗವಂತ ಯಾರಾದರೆ ಪ್ರಾಣತ್ಯಾಗ ಮಾಡಿದ್ದಾರೋ ಅವರಿಗೆ ಪೂರ್ಣ ಸದ್ಗತಿಯನ್ನು ಕೊಡಲಿ. ಅವರ ಚಿಂತನೆಯಲ್ಲಿರತಕ್ಕಂಥ ಎಲ್ಲರಿಗೂ ಕೂಡ ಅವರವರಿಗೆ ಬೇಕಾಗಿರತಕ್ಕಂಥ ಎಲ್ಲ ಔನ್ನತ್ಯವನ್ನು ಕೊಡಲಿ, ಎಲ್ಲರಿಗೂ ಮಂಗಳ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಇವತ್ತಿಗೆ ಗರುಡ ಪುರಾಣ ಮಾತ್ರ, ಚೂರು ಕೆಲಸ ಇರೋದರಿಂದ ಇವತ್ತು ಮತ್ತು ನಾಳೆ ಭಾಗವತ ಮತ್ತು ಹರಿಕಥಾಮೃತಸಾರ ಭಾರತ 2 ದಿವಸಗಳ ಕಾಲ ಇರಲ್ಲ. ನಾಳದ್ದು ಮಿಕ್ಕ ಪುರಾಣ ಎಲ್ಲ ಇರುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು.